ಆತ್ಮ. ಈ ಭೌತಿಕ ಪ್ರಪಂಚದಲ್ಲಿ ಏಕೆ ಒಬ್ಬೊಬ್ಬರಿಗೆ ಒಂದೊಂದು ವಿಧ ವಿಧವಾದ ಆಸೆಗಳಿರುತ್ತದೆ? ಒಬ್ಬನಿಗೆ ಡಾಕ್ಟರ್ ಅಥವಾ ವೈದ್ಯನಾಗಬೇಕೆಂದು ಆಸೆ, ಇನ್ನೊಬ್ಬನಿಗೆ ಒಂದು ಒಳ್ಳೆಯ ಆಟಗಾರನಾಗಬೇಕೆಂದು ಆಸೆ, ಅಂದರೆ ಉತ್ತಮವಾದ ಕ್ರೀಡಾಸಕ್ತನಾಗಬೇಕೆಂದು ಆಸೆ, ಮತ್ತೊಬ್ಬನಿಗೆ ಚಲನಚಿತ್ರದ ನಟನಾಗಬೇಕೆಂದು ಆಸೆ, ಇನ್ನೊಬ್ಬನಿಗೆ ರಾಜಕಾರಣಿಯಾಗಬೇಕೆಂದು ಆಸೆ, ವಿಧ ವಿಧವಾದ ಆಸೆಗಳು. ನಾವು ಈ ಮನುಷ್ಯರ ವಿಧ ವಿಧವಾದ ಆಸೆಗಳನ್ನು ನೋಡಿ ತಾನಾಗಿಯೇ ಎಲ್ಲವೂ ಸೃಷ್ಟಿಯಾಗುತ್ತಿದೆ ಎನ್ನುವುದನ್ನು ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆ ಎಲ್ಲ ಕಡೆಯಲ್ಲೂ ವೆರೈಟೀಸ್ ಇದೆ, ಏಕೆ ವೈವಿಧ್ಯತೆಗಳಿವೆ? ಒಂದು ವರ್ಗದ ಜಂತುಗಳನ್ನು ಕೂಡ ಪರೀಕ್ಷಿಸಿ, ಉದಾಹರಣೆಗೆ ನಾಯಿ. ಈಗ ನಾಯಿ ಎಂಬುವ ಜಾತಿಯಲ್ಲಿ ಕೂಡ ಎಲ್ಲ ನಾಯಿಗಳು ಒಂದೇ ತರಹ ಇರುವುದಿಲ್ಲ, ಒಂದು ನಾಯಿ ಇದ್ದಂತೆ ಮತ್ತೊಂದು ನಾಯಿ ಇರುವುದಿಲ್ಲ. ಏಕೆ? ಎಲ್ಲವೂ ತಾನಾಗಿಯೇ ಸೃಷ್ಟಿಯಾದರೆ ಏಕೆ ಎಲ್ಲದರಲ್ಲಿಯೂ ವೈವಿಧ್ಯತೆಗಳಿವೆ? ಇದನ್ನು ನಾವು ಯೋಚಿಸಬೇಕು. ಈಗ ಕ್ಯಾಮರಾ ಎಂಬ ಒಂದು ಯಂತ್ರ ಇದೆ, ನಮ್ಮ ದೇಹ ಎಂಬ ಯಂತ್ರ ಕೂಡ ಇದೆ. ಕ್ಯಾಮರಾ ಕೂಡ ನೋಡುತ್ತದೆ, ನಮ್ಮ ದೇಹದಲ್ಲಿರುವ ಕಣ್ಣುಗಳು ಕೂಡ ನೋಡುತ್ತವೆ. ಆದರೆ ಕ್ಯಾಮರಾ ಏನನ್ನೇ ನೋಡಲಿ, ಒಂದು ಪ್ರತಿಕ್ರಿಯೆ ಇರುವುದಿಲ್ಲ, ಅಂದರೆ ರಿಯಾಕ್ಷನ್ ಇರುವುದಿಲ್ಲ. ಅದಕ್ಕೆ ದುಃಖದ ಸನ್ನಿವೇಶವನ್ನು ನೋಡಲಿ, ಒಂದು ಹಾಸ್ಯದ ಸನ್ನಿವೇಶವನ್ನು ನೋಡಲಿ, ಅದರ ಮೇಲೆ ಏನೂ ಪರಿಣಾಮವೂ ಬೀರುವುದಿಲ್ಲ. ಆದರೆ ಕಣ್ಣುಗಳನ್ನು ನೋಡಿ, ಪ್ರತಿಯೊಂದು ಸನ್ನಿವೇಶಗಳನ್ನು ನೋಡಬೇಕಾದರೆ ದೇಹದಲ್ಲಿ ಒಂದು ಪ್ರತಿಕ್ರಿಯೆ ಉಂಟಾಗುತ್ತದೆ, ರಿಯಾಕ್ಷನ್ ಉಂಟಾಗುತ್ತದೆ, ಸನ್ನಿವೇಶಕ್ಕೆ ತಕ್ಕಂತೆ ವರ್ತಿಸುತ್ತದೆ ದೇಹ, ವಿಧ ವಿಧವಾದ ರಿಯಾಕ್ಷನ್ಗಳನ್ನು ತೋರಿಸುತ್ತದೆ ದೇಹ. ಉದಾಹರಣೆಗೆ ಒಂದು ದುಃಖದ ಸನ್ನಿವೇಶವನ್ನು ನೋಡಿದಾಗ ಅಳುತ್ತದೆ, ಒಂದು ಹಾಸ್ಯದ ಸನ್ನಿವೇಶವನ್ನು ನೋಡಿದಾಗ ದೇಹವು ನಗುತ್ತದೆ. ಕ್ಯಾಮರಾ ಕೂಡ ಯಂತ್ರ, ನಮಗೆ ನಮ್ಮ ದೇಹವು ಕೂಡ ಯಂತ್ರ. ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಿಯ. ಈ ದೇಹವು ಒಂದು ಯಂತ್ರ, ಮೆಷಿನ್. ಒಂದೊಂದು ದೇಹದಲ್ಲಿ ಒಂದೊಂದು ಜೀವಾತ್ಮ, ಅಂದರೆ ಒಂದೊಂದು ಯಂತ್ರವನ್ನು ಒಬ್ಬೊಬ್ಬನು ಓಡಿಸುತ್ತಾನೆ, ಚಲಿಸುತ್ತಾನೆ. ಈ ನಮ್ಮ ದೇಹ ಎಂಬುವ ಯಂತ್ರವನ್ನು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಈಗ ಪ್ರತಿಯೊಬ್ಬರ ಯಂತ್ರದಲ್ಲಿ, ದೇಹದಲ್ಲಿ ಭಗವಂತನು ಕೂಡ ಕುಳಿತುಕೊಂಡಿದ್ದಾನೆ. ಈಶ್ವರ ಸರ್ವಭೂತಾನ ಹೃದ್ದೇಶೇರ್ಜುನ ತಿಷ್ಠತಿ. ಭಗವಂತನು ಹೇಳಿದಂತೆ ನಾವು ಕೇಳಿದರೆ ಈ ಆತ್ಮಜ್ಞಾನವನ್ನು ನಾವು ಸುಲಭವಾಗಿ ಪಡೆಯಬಹುದು, ಕಷ್ಟವೇ ಇಲ್ಲ. ತುಂಬ ಸುಲಭವಾದದ್ದು ಈ ಆತ್ಮದ ಜ್ಞಾನ. ಆದರೆ ಭಗವಂತನ ಮಾತುಗಳನ್ನು ಸ್ವೀಕರಿಸಲು ಸಿದ್ಧರಾಗಬೇಕು. ಎಷ್ಟೊಂದು ವಾಹನಗಳಿವೆ, ಗಾಡಿಗಳಿವೆ. ಒಂದೊಂದು ಗಾಡಿಯನ್ನು ವಿಧ ವಿಧವಾದ ವ್ಯಕ್ತಿಗಳು ಚಲಿಸುತ್ತಾರೆ, ಓಡಿಸುತ್ತಾರೆ, ನಿಯಂತ್ರಿಸುತ್ತಾರೆ. ನಂತರ ಪ್ರತಿಯೊಂದು ಗಾಡಿಯಲ್ಲಿಯೂ ಭಗವಂತನು ಕುಳಿತುಕೊಂಡು ಗಾಡಿ ಓಡಿಸುವವನನ್ನು ನೋಡುತ್ತಿದ್ದಾನೆ. ಯಂತ್ರಾರೂಢಾನಿ ಮಾಯೆಯ. ಈಗ ಗಾಡಿಗಳಲ್ಲಿ, ಅಂದರೆ ವೆಹಿಕಲ್ಸ್ಗಳಲ್ಲಿ ವಿಧ ವಿಧವಾದ ಬಗೆಗಳಿವೆ. ಉದಾಹರಣೆಗೆ ಕಾರು, ಸೈಕಲ್ಲು, ಟ್ರೈನು, ಬಸ್ಸು, ಏರೋಪ್ಲೇನು ಇತ್ಯಾದಿಗಳು, ಎಷ್ಟೊಂದು ಬಗೆಗಳಿವೆ. ಅದೇ ರೀತಿಯಲ್ಲಿ ಈ ಭೌತಿಕ ಬ್ರಹ್ಮಾಂಡದಲ್ಲಿ 84 ಲಕ್ಷಗಳ ದೇಹಗಳಿವೆ, ಜೀವಾತ್ಮಗಳು ಓಡಿಸುವಂತಹ ಗಾಡಿಗಳಿವೆ. ಶಾಸ್ತ್ರಗಳಲ್ಲಿ ಹೇಳಿದೆ, ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕ್ರಮಯೋ ರುದ್ರಸಂಖ್ಯಕಃ ಪಕ್ಷಿಣಾಂ ದಶಲಕ್ಷಣಂ. ನೀರಿನಲ್ಲಿ ವಾಸಿಸುವ ಜೀವರಾಶಿಗಳ ಬಗೆಗಳು 9 ಲಕ್ಷಗಳು. ನಂತರ ಸ್ಥಾವರ ಲಕ್ಷವಿಂಶತಿ, ಹುಲ್ಲುಗಳು, ಮೂಲಿಕೆಗಳು, ಗಿಡಗಳು, ಮರಗಳು, ಇವುಗಳು 20 ಲಕ್ಷಗಳ ಬಗೆಗಳು. ನಂತರ ಕ್ರಮಯೋ ರುದ್ರಸಂಖ್ಯಕಃ ಕ್ರಿಮಿಕೀಟಗಳು, ಸರೀಸೃಪಗಳು 11 ಲಕ್ಷಗಳ ಬಗೆಗಳು. ನಂತರ ಪಕ್ಷಿಣಾಂ ದಶಲಕ್ಷಣಂ, ಪಕ್ಷಿಗಳು, ಪಕ್ಷಿಗಳ ಬಗೆಗಳು 10 ಲಕ್ಷಗಳು, ದಶಲಕ್ಷಣಂ. ನಂತರ ಪಶು, 4 ಕಾಲಿನ ಪ್ರಾಣಿಗಳು, 30 ಲಕ್ಷಗಳ ಬಗೆಗಳು. ನಂತರ ಮಾನುಷಃ 4 ಲಕ್ಷಾಣಿ, ಮನುಷ್ಯ ಜನ್ಮದವರ ಬಗೆಗಳು 4 ಲಕ್ಷಗಳು, ನಾಗರಿಕರು ಹಾಗೂ ಅನಾಗರಿಕರು ಎಲ್ಲರೂ ಸೇರಿ 4 ಲಕ್ಷಗಳ ಬಗೆಗಳು. 9 ಲಕ್ಷ, 20 ಲಕ್ಷ ಒಂದು, 11 ಲಕ್ಷ ಒಂದು, 10 ಲಕ್ಷ, 30 ಲಕ್ಷ ಹಾಗೂ 4 ಲಕ್ಷ, ಒಟ್ಟು 84 ಲಕ್ಷ ಜೀವರಾಶಿಗಳ ಬಗೆಗಳು. ಈ ರೀತಿಯಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ವಿವರಿಸಿದೆ. ಈಗ ನಾವು ನಮ್ಮ ಅತಿ ಕಡಿಮೆ ಬುದ್ಧಿವಂತಿಕೆಯ ಶಕ್ತಿಯಿಂದ ಇವುಗಳನ್ನು ಹುಡುಕಲು ಸಾಧ್ಯವಿಲ್ಲ, ಇದನ್ನು ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ನಂಬಬೇಕು. ಹೇಗೆ ಸ್ಕೂಲ್ ಮೇಸ್ಟರು ಹೇಳಿದ್ದನ್ನು ನಾವು ನಂಬುತ್ತೇವೆಯೋ ಅದೇ ರೀತಿಯಲ್ಲಿ ಶಾಸ್ತ್ರಗಳು ಹೇಳಿದ್ದನ್ನು ನಾವು ನಂಬಬೇಕು. ನಮ್ಮ ನಿಯಮಿತ ಬುದ್ಧಿಶಕ್ತಿಯಿಂದ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಭೌತಿಕ ಪ್ರಪಂಚದ ಜ್ಞಾನವನ್ನೇ ನಾವು ನಮ್ಮ ಬುದ್ಧಿಶಕ್ತಿಯಿಂದ ಅರಿಯಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ನಾವು ನಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಅರಿಯಲು ಸಾಧ್ಯ? ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಭೌತಿಕ ಸೃಷ್ಟಿ ಕೇವಲ ಒಂದು ಕಾಲು ಭಾಗ, ಅಂದರೆ 25%, ಆದರೆ ಆಧ್ಯಾತ್ಮಿಕ ಸೃಷ್ಟಿಯೋ ಮುಕ್ಕಾಲು ಭಾಗ, ಅಂದರೆ 75%. ಆದ್ದರಿಂದ ಒಂದು 25% ಸೃಷ್ಟಿಯಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೂಡ ನಮಗೆ ತಿಳಿಯಲು ಸಾಧ್ಯವಿಲ್ಲ. ಹೀಗಿದ್ದಲ್ಲಿ ಹೇಗೆ ಭಗವಂತನ 75% ಆಧ್ಯಾತ್ಮಿಕ ಸೃಷ್ಟಿಯನ್ನು ನಮ್ಮ ಅಲ್ಪ ಬುದ್ಧಿಶಕ್ತಿಯಿಂದ ಅರಿಯಲು ಸಾಧ್ಯ? ನಾವು ಇದನ್ನು ಪರಿಗಣಿಸಬೇಕು, ಲೆಕ್ಕ ಹಾಕಬೇಕು. ಕೃಷ್ಣನ ಶಕ್ತಿಯೋ ಈ ಇಡೀ ಆಧ್ಯಾತ್ಮಿಕ ಹಾಗೂ ಭೌತಿಕ ಸೃಷ್ಟಿಯೋ ಅವನ ಒಂದು ಕಿಡಿಯ ಸಾಮರ್ಥ್ಯ. ಕೃಷ್ಣನು ಹೇಳುತ್ತಾನೆ, ಅಂದವಾಗಿ ಚಂದವಾಗಿ ಸುಂದರವಾಗಿ ಭಾಗ್ಯಗಳೆಲ್ಲ ತುಂಬಿದ ಈ ನನ್ನ ಇಡೀ ಸೃಷ್ಟಿಯು ನನ್ನ ಒಂದು ಸಣ್ಣ ಕಿಡಿಯ ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿದೆ. ಆಲ್ ಆಪ್ಯುಲೆಂಟ್ ಬ್ಯೂಟಿಫುಲ್ ಗ್ಲೋರಿಯಸ್ ಕ್ರಿಯೇಷನ್ಸ್ ಸ್ಪ್ರಿಂಗ್ ಫ್ರಮ್ ಬಟ್ ಎ ಸ್ಪಾರ್ಕ್ ಆಫ್ ಮೈ ಸ್ಪ್ಲೆಂಡರ್. ನನ್ನ ಅನಂತವಿಲ್ಲದ ಶಕ್ತಿಗಳಿಂದ ಒಂದು ಸಣ್ಣ ಶಕ್ತಿಯಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಇದು ಭಗವಂತನ ಶಕ್ತಿ, ಅನಂತವಾದ ಶಕ್ತಿ. ಆದ್ದರಿಂದಲೇ ಭಗವಂತನನ್ನು ನಾವು ಅನ್ಲಿಮಿಟೆಡ್ ಅಥವಾ ಅನಂತ ಎಂದು ಕರೆಯುತ್ತೇವೆ. ಅಂತಹ ಅನಂತವಾದ ಭಗವಂತನನ್ನು ನಾವು ನಮ್ಮ ಬುದ್ಧಿಶಕ್ತಿಯಿಂದ ಅರಿಯಲು ಸಾಧ್ಯವೇ ಇಲ್ಲ. ಹೇಗೆ ಒಂದು ಚಿಕ್ಕ ಇರುವೆಗೆ ಈ ಪ್ರಪಂಚವನ್ನು ತಿಳಿಯಲು ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ನಾವು ಭಗವಂತನ ಅಗಣಿತ ಗುಣಗಳನ್ನು ಸೃಷ್ಟಿಯನ್ನು ತಿಳಿಯಲು ಅರಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಶಾಸ್ತ್ರಗಳು ಹೇಳಿದ್ದನ್ನು ನಾವು ಒಪ್ಪಬೇಕು, ಅಂಗೀಕರಿಸಬೇಕು. ಕೆಲವು ಕಡೆ ಶಾಸ್ತ್ರಗಳು ಬೇರೆ ಬೇರೆ ಕೂಡ ಹೇಳಬಹುದು, ಅಂದರೆ ವಿರುದ್ಧವಾಗಿ ಹೇಳಬಹುದು. ಆದರೆ ನಾವು ಅವುಗಳನ್ನು ಅಂಗೀಕರಿಸಬೇಕು. ಆಚಾರ್ಯರು ನಮಗೆ ಅದರ ಅರ್ಥವನ್ನು ತಿಳಿಸುತ್ತಾರೆ. ಈಗ ಉದಾಹರಣೆಗೆ ಶಾಸ್ತ್ರಗಳಲ್ಲಿ ಹೇಳಿದೆ, ಭಗವಂತನಿಗೆ ಕೈಯಿಲ್ಲ ಕಾಲಿಲ್ಲ. ಇದರ ಅರ್ಥವನ್ನು ನಾವು ಆಚಾರ್ಯರ ಕೃಪೆಯಿಂದ ತಿಳಿಯಬಹುದು, ನಿಜವಾದ ಅರ್ಥವನ್ನು ಅರಿಯಬಹುದು. ಭಗವಂತನಿಗೆ ಕೈಯಿಲ್ಲ ಕಾಲಿಲ್ಲ ಎಂದಾಗ ಅದರ ಅರ್ಥ, ನಮ್ಮ ಹಾಗೆ ಭಗವಂತನಿಗೆ ಕೈಗಳಿಲ್ಲ, ನಮ್ಮ ಹಾಗೆ ಭಗವಂತನಿಗೆ ಕಾಲುಗಳಿಲ್ಲ, ಇದು ಅದರ ಅರ್ಥ. ಈ ಅರ್ಥಗಳನ್ನು ನಾವು ಆಚಾರ್ಯರ ಕೃಪೆಯಿಂದ ಮಾತ್ರ ತಿಳಿಯಬಹುದು, ಜ್ಞಾನವನ್ನು ಪಡೆಯಬಹುದು. ನನ್ನ ಒಂದು ಅಂಗವು ಬೇರೆ ಅಂಗಗಳು ಮಾಡುವ ಕೆಲಸಗಳನ್ನು ಮಾಡುವುದಿಲ್ಲ. ಉದಾಹರಣೆಗೆ ನನ್ನ ಕಣ್ಣುಗಳಿಗೆ ನೋಡಲು ಮಾತ್ರ ಸಾಧ್ಯ, ಬಾಯಿ ಎಂಬ ಅಂಗವು ಮಾಡುವ ಕೆಲಸವನ್ನು ಅಂದರೆ ತಿನ್ನುವ ಕೆಲಸವನ್ನು ಮಾಡಲು ಕಣ್ಣುಗಳಿಗೆ ಸಾಧ್ಯವಿಲ್ಲ. ಆದರೆ ಭಗವಂತನ ಕಣ್ಣುಗಳು ನಮ್ಮ ಹಾಗೆ ಅಲ್ಲ, ಭಗವಂತನ ಕಣ್ಣುಗಳು ತಿನ್ನುತ್ತವೆ. ನಾವು ಭಗವಂತನಿಗೆ ನೈವೇದ್ಯ ಮಾಡಿದಾಗ ಅವನು ತನ್ನ ದಿವ್ಯವಾದ ನೇತ್ರಗಳಿಂದ ತಿನ್ನುತ್ತಾನೆ, ಅದನ್ನು ನಮಗೆ ಕೃಷ್ಣ ಪ್ರಸಾದವಾಗಿ ನೀಡುತ್ತಾನೆ. ಇದೇ ಭಗವಂತನ ಶಕ್ತಿ. ನಮ್ಮ ಅಂಗಗಳ ಹಾಗೆ ಅಲ್ಲ ಭಗವಂತನ ಅಂಗಗಳು, ನಮ್ಮ ಕೈಗಳು ಹಾಗೂ ಕಾಲುಗಳ ಹಾಗೆ ಅಲ್ಲ ಭಗವಂತನದು. ಇದೇ ನಮಗೆ ಅವನಿಗೆ ಇರುವ ವ್ಯತ್ಯಾಸ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಭಗವಂತನ ಒಂದೊಂದು ಅಂಗವು ಇತರ ಎಲ್ಲಾ ಅಂಗಗಳು ಮಾಡುವ ಕೆಲಸಗಳನ್ನು ಮಾಡುತ್ತವೆ. ಅಂತಹ ಗೋವಿಂದನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಾನೆ ಬ್ರಹ್ಮದೇವನು. ಇದು ಭಗವಂತನ ಶಕ್ತಿ, ಇದು ಕೃಷ್ಣನ ಅಗಣಿತ ಶಕ್ತಿ. ಈಗ ಇಂತಹ ಭಗವಂತನನ್ನು ಕುರಿತು ಆಚಾರ್ಯರು ಏನು ಹೇಳುತ್ತಾರೋ ಅದನ್ನು ನಾವು ಅಂಗೀಕರಿಸಬೇಕು, ಶಾಸ್ತ್ರಗಳು ಏನು ಹೇಳುತ್ತದೋ ಅದನ್ನು ನಾವು ಒಪ್ಪಬೇಕು, ವಾದ ಮಾಡಬಾರದು. ಅಡಗುತನದಿಂದ ಅರ್ಥಗಳನ್ನು ತಿಳಿಯಬೇಕು, ಅರಿಯಬೇಕು, ಚಾಲೆಂಜಿಂಗ್ ಸ್ಪಿರಿಟ್ನಿಂದ ಅಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ವಿದ್ಯಾಭ್ಯಾಸವನ್ನು ಹೇಳಿಕೊಡುವವರಿಗೆ ಸಂಬಳ ಇರುತ್ತದೆ, ಸ್ಯಾಲರಿ ಇರುತ್ತದೆ, ತಮ್ಮ ಕರ್ತವ್ಯವನ್ನು ಹೊಟ್ಟೆಪಾಡಿಗೋಸ್ಕರ ಮಾಡುತ್ತಾರೆ. ಅಂತಹವರ ಮಾತುಗಳ ಮೇಲೆ ನಾವು ನಮ್ಮ ವಿಶ್ವಾಸವನ್ನು ಇಡುತ್ತೇವೆ, ಆದರೆ ಆ ಭಗವಂತನ ಭಕ್ತರಾದ ಆಚಾರ್ಯರು ಕೃಷ್ಣನನ್ನು ಇಡೀ ಪ್ರಪಂಚಕ್ಕೆ ನೀಡಲು ರಾತ್ರಿ ಹಗಲು ನಿದ್ದೆಗೆಟ್ಟು ಖಾಲಿ ಹೊಟ್ಟೆಯಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸಗಳನ್ನು ಮಾಡುತ್ತಾರೆ. ಅವರ ಹೊಟ್ಟೆ ಪಾಡಿಗಲ್ಲ, ಅಂತಹವರ ಮೇಲೆ ನಾವು ವಿಶ್ವಾಸವನ್ನು ಇಡುವುದಿಲ್ಲ. ಇದು ತುಂಬಾ ತಪ್ಪು. ಅವರು ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಯಾರು ಸಂಪ್ರದಾಯದಿಂದ ಬರುತ್ತಿದ್ದಾರೋ ಅವರ ಮಾತುಗಳನ್ನು ನಾವು ಕೇಳಬೇಕು. ಅವರ ಬಳಿ ನಾವು ಭಗವಂತನನ್ನು ಅರಿಯಬೇಕು. ತಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳುವುದಕ್ಕೆಲ್ಲ ಆಚಾರ್ಯರೆಲ್ಲರೂ ಇರುವುದು. ಪತಿತರಾದ ನಮ್ಮಂತಹ ಜನರನ್ನು ಉದ್ಧರಿಸಲು ಬರುತ್ತಾರೆ. ಅನೇಕ ಕಷ್ಟಗಳನ್ನು ಪಟ್ಟು ಭಗವತ್ ಪ್ರಚಾರಣಾ ಕಾರ್ಯಗಳಲ್ಲಿ ತೊಡಗುತ್ತಾರೆ. 40 ರೂಪಾಯಿಗಳನ್ನು ಎತ್ತಿಕೊಂಡು ಅಮೆರಿಕಾ ದೇಶಕ್ಕೆ ಶ್ರೀಲ ಪ್ರಭುಪಾದರು ಹೋದರು, ಅಷ್ಟೊಂದು ಮುದಿಯ ವಯಸ್ಸಿನಲ್ಲಿ. ಇದು ಅಷ್ಟೊಂದು ವಯಸ್ಸಾದ ವ್ಯಕ್ತಿಗೆ ಅವಸರವೇ? ಬೇಡವೇ ಬೇಡ, ಬೇಕಾಗಿಲ್ಲ. ನಮ್ಮಂತಹ ಪತಿತರಿಗೋಸ್ಕರ ಅವರು ಅಷ್ಟೊಂದು ದೊಡ್ಡ ಅಪಾಯವನ್ನು ಎದುರಿಸಲು ಸಿದ್ಧರಾದರು. ಇದು ಅವರ ಅಪಾರ ಕರುಣೆ. ಹೀಗಿರುತ್ತದೆ ವೈಷ್ಣವರ ಕರುಣೆ. ಅಂತಹವರ ಬಳಿ ನಾವು ತಲೆ ತಗ್ಗಿ ಅಡಗುತನದಿಂದ ಜ್ಞಾನವನ್ನು ಪಡೆಯಬೇಕು. ಎದುರಿಸಿ ಅಲ್ಲ, ಚಾಲೆಂಜಿಂಗ್ ಸ್ಪಿರಿಟ್ನಿಂದ ಅಲ್ಲ. ಎಲ್ಲವನ್ನು ತಕ್ಷಣವೇ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ಸಂದೇಹಗಳು ತಕ್ಷಣವೇ ಮಾಯವಾಗುವುದಿಲ್ಲ. ಅರ್ಥವಾಗಲಿಲ್ಲ ಎಂದರೆ ಕಾಯಬೇಕು. ಭಗವಂತನ ಭಕ್ತರು ಹೇಳುತ್ತಿರುವುದನ್ನು ತಿಳಿದು ಜ್ಞಾನವನ್ನು ಪಡೆಯಬೇಕು. ಒಂದೇ ಸಮನೆ ಎಲ್ಲವೂ ಗೋಚರವಾಗುವುದಿಲ್ಲ, ನಮಗೆ ಆ ಅರ್ಹತೆಯೂ ಇಲ್ಲ. ಕ್ರಮೇಣ ಎಲ್ಲವನ್ನು ತಿಳಿಯುತ್ತೇವೆ. ಈಗ 1ನೇ ತರಗತಿಯ ವಿದ್ಯಾರ್ಥಿಯು 10ನೇ ತರಗತಿಯ ಪಾಠಗಳನ್ನು ಕಲಿಯಲು ಸಾಧ್ಯವಿಲ್ಲ, ಅರ್ಥವಾಗುವುದಿಲ್ಲ. ಕ್ರಮೇಣ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿಗೆ ಏರಿದಾಗ ಹೋದಾಗ ಎಲ್ಲಾ ಜ್ಞಾನವನ್ನು ಕ್ರಮೇಣ ಪಡೆಯುತ್ತಾನೆ ವಿದ್ಯಾರ್ಥಿಯು. ಈ ರೀತಿಯಲ್ಲಿ ನಮಗೆ ಎಲ್ಲವೂ ತಕ್ಷಣವೇ ಗೋಚರವಾಗುವುದಿಲ್ಲ. ಈಗ ಈ ಶಾಸ್ತ್ರಗಳಲ್ಲಿ ಹೇಳಿದೆ ಜೀವರಾಶಿಗಳು ಒಟ್ಟು 84 ಲಕ್ಷಗಳ ಬಗೆಗಳು ಎಂದು. ಈಗ ನಾವು ಇದನ್ನು ಅಂಗೀಕರಿಸಬೇಕು, ಇಲ್ಲವಾದರೆ ಇಡೀ ಸೃಷ್ಟಿಯಲ್ಲಿ ಇಡೀ ಜನ್ಮವೆಲ್ಲವೂ ನಾವು ಹುಡುಕುತ್ತಾ ಹೋದರೂ 84,000 ಬಗೆಗಳ ಜೀವರಾಶಿಗಳನ್ನು ಕೂಡ ಕಂಡುಹಿಡಿಯುವುದು ಕಷ್ಟ, ಅಸಾಧ್ಯ. ಇದು ನಮ್ಮ ಶಕ್ತಿ. ಆದ್ದರಿಂದ ಅವರೋಹಣ ವಿಧಾನದಲ್ಲಿ ಜ್ಞಾನವನ್ನು ನಾವು ಪಡೆಯಬೇಕು, ಪರಂಪರಾ ವಿಧಾನದಲ್ಲಿ ಆಚಾರ್ಯರ ಮಾತುಗಳನ್ನು ಅಂಗೀಕರಿಸಬೇಕು, ಡಿಸೆಂಡಿಂಗ್ ಪ್ರೋಸೆಸ್ನಲ್ಲಿ ಸ್ವೀಕರಿಸಬೇಕು. ಈಗ ಹೇಗೆ ಕಾರು, ಬಸ್ಸು, ಟ್ರೈನು, ಏರೋಪ್ಲೇನ್, ಸೈಕಲ್ ಈ ರೀತಿಯಲ್ಲಿ ವಿಧ ವಿಧವಾದ ವಾಹನಗಳಿವೆಯೋ ಅದೇ ರೀತಿಯಲ್ಲಿ ನಾಯಿ, ನರಿ, ಕುದುರೆ, ಆನೆ, ಸಿಂಹ, ಹುಲಿ, ಸೊಳ್ಳೆ ಇಂತಹ ವಿಧ ವಿಧವಾದ ಜೀವರಾಶಿಗಳು 84 ಲಕ್ಷಗಳ ಬಗೆಗಳುಂಟು. ಈಗ ಅವುಗಳಲ್ಲಿಯೂ ಒಂದೊಂದರಲ್ಲಿಯೂ ಅನೇಕ ಜಾತಿಗಳಿವೆ. ಹೇಗೆ ಒಂದು ಕಾರ್ ಎಂಬ ವಾಹನದಲ್ಲಿ ಎಷ್ಟೊಂದು ವಿಧ ವಿಧವಾದ ಕಂಪನಿಗಳಿವೆಯೋ, ಉದಾಹರಣೆಗೆ ಸ್ಯಾಂಟ್ರೋ, ರಿಡ್ಸ್, ಓಮ್ನಿ, ಟವೇರಾ, ಸ್ಕಾರ್ಪಿಯೋ, ಸುಮೋ ಈ ರೀತಿಯಲ್ಲಿ ಅನೇಕ ವಾಹನಗಳಿದೆಯೋ, ಅದೇ ರೀತಿಯಲ್ಲಿ ಒಂದೊಂದು ಜೀವರಾಶಿಯ ಬಗೆಯಲ್ಲೂ ಅನೇಕ ವೈವಿಧ್ಯತೆಗಳುಂಟು, ವೆರೈಟೀಸ್ಗಳುಂಟು, ವಿಧ ವಿಧವಾದ ದೇಹಗಳುಂಟು. ಒಬ್ಬೊಬ್ಬನು ಅವನ ಅವನ ಶಕ್ತಿಗೆ ತಕ್ಕಂತೆ, ಕಾಸಿಗೆ ತಕ್ಕಂತೆ ಹೇಗೆ ವಿಧ ವಿಧವಾದ ವಾಹನಗಳನ್ನು ಕೊಳ್ಳಬಹುದೋ, ಖರೀದಿ ಮಾಡಬಹುದೋ, ಅದೇ ರೀತಿಯಲ್ಲಿ ಅವನ ಅವನ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ವಿಧ ವಿಧವಾದ ದೇಹ ಎಂಬ ವಾಹನವನ್ನು ಪಡೆಯುತ್ತಾನೆ. ಅತಿ ಪುಣ್ಯವಂತನು ಸ್ವರ್ಗಲೋಕಗಳ ದೇವತೆಯ ದೇಹವನ್ನು ಪಡೆಯಬಹುದು, ಅತಿ ಪಾಪಿಷ್ಟನು ಹಂದಿಯ ದೇಹವನ್ನು ಪಡೆಯಬಹುದು. ಈ ರೀತಿಯಲ್ಲಿ ವಿಧ ವಿಧವಾದ ದೇಹಗಳು, ವಾಹನಗಳು. ಎಲ್ಲಾ ವಾಹನಗಳಿಗೆ ಚಕ್ರಗಳು ಇರುತ್ತವೆ, ವೀಲ್ಸ್. ಎಲ್ಲಾ ವಾಹನಗಳು ಚಲಿಸುತ್ತವೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತವೆ. ಆದರೆ ಎಲ್ಲಾ ವಾಹನಗಳ ಉದ್ದೇಶವೂ ಒಂದೇ ಅಲ್ಲ, ಖಂಡಿತವಾಗಿಯೂ ಬೇರೆ ಬೇರೆ. ಅದೇ ರೀತಿಯಲ್ಲಿ ಎಲ್ಲಾ ಜೀವರಾಶಿಗಳ ದೇಹವು 4 ಕೆಲಸಗಳನ್ನು ಮಾಡುತ್ತದೆ: ತಿನ್ನುವುದು, ನಿದ್ರಿಸುವುದು, ಕಾಮಿಸುವುದು ಹಾಗೂ ಪೋಷಿಸಿಕೊಳ್ಳುವುದು. ಆದರೆ ಎಲ್ಲಾ ದೇಹಗಳ ಉದ್ದೇಶವೂ ಒಂದೇ ಅಲ್ಲ. ಮನುಷ್ಯ ದೇಹದ ಉದ್ದೇಶವು ಉನ್ನತ ಸ್ಥಾನಕ್ಕೆ ಏರುವುದು. ಹೇಗೆ ಒಂದು ಏರೋಪ್ಲೇನಿನ ಉದ್ದೇಶವು ಅತಿ ವೇಗವಾಗಿ ಪ್ರಪಂಚದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಾಟ ಮಾಡುತ್ತದೋ, ಟ್ರಾನ್ಸ್ಪೋರ್ಟ್ ಮಾಡುತ್ತದೋ, ಅದೇ ರೀತಿಯಲ್ಲಿ ಈ ಮನುಷ್ಯನ ದೇಹವು ಒಂದು ಆತ್ಮವನ್ನು ಒಂದು ಸೃಷ್ಟಿಯಿಂದ ಮತ್ತೊಂದು ಸೃಷ್ಟಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ಇದು ಮನುಷ್ಯ ದೇಹದ ಶಕ್ತಿ, ಇದೇ ಮನುಷ್ಯನ ದೇಹದ ಉದ್ದೇಶ. ಕಾರಿಗೂ ಚಕ್ರಗಳಿವೆ, ಸೈಕಲ್ಗೂ ಚಕ್ರಗಳಿವೆ, ಏರೋಪ್ಲೇನ್ಗೂ ಚಕ್ರಗಳಿವೆ. ಆದರೆ ನಾವು ಒಂದು ವ್ಯಕ್ತಿಗೋಸ್ಕರ ಸೈಕಲ್ನಲ್ಲಿ ಆಗುವ ಕೆಲಸಕ್ಕೆ ಏರೋಪ್ಲೇನ್ ಅನ್ನು ಪ್ರಯೋಗಿಸಿದರೆ ಅದು ದಡ್ಡತನ. ಒಂದು ಕೆಜಿ ತಕಾಲಿಯನ್ನು ತರಲು ಮನೆಯಿಂದ ಅಂಗಡಿಗೆ ಹೋಗಲು ಒಂದು ಸೈಕಲ್ ಸಾಕು. ಅದಕ್ಕೋಸ್ಕರ ಏರೋಪ್ಲೇನ್ ಅನ್ನು ಬಳಸಿ ತುಂಬಾ ಖರ್ಚನ್ನು ವ್ಯರ್ಥ ಮಾಡುವವನು ದಡ್ಡನು. ಒಂದು ಕೆಜಿ ತಕಾಲಿಯನ್ನು ತರಲು ಏರೋಪ್ಲೇನ್ ಅನ್ನು ಬಳಸಿದರೆ ಆತನನ್ನು ಪೆದ್ದ ಎಂದು ಕರೆಯುತ್ತೇವೆ. ಅದೇ ರೀತಿಯಲ್ಲಿ ಈ ಮನುಷ್ಯ ಜನ್ಮವನ್ನು ಎಲ್ಲಾ ಜೀವರಾಶಿಗಳು ಮಾಡುವ ಕೆಲಸಕ್ಕೋಸ್ಕರ ಉಪಯೋಗಿಸಿದರೆ, ಅಂದರೆ ತಿನ್ನುವುದಕ್ಕೋಸ್ಕರ, ನಿದ್ರಿಸುವುದಕ್ಕೋಸ್ಕರ, ಕಾಮಿಸುವುದಕ್ಕೋಸ್ಕರ ಹಾಗೂ ಪೋಷಣೆಗೋಸ್ಕರ ಮಾತ್ರವೇ ಈ ದೇಹವನ್ನು ಉಪಯೋಗಿಸಿದರೆ, ನಾವು ಒಂದು ಕೆಜಿ ತಕಾಲಿಯನ್ನು ತರಲು ಏರೋಪ್ಲೇನ್ ಅನ್ನು ಬಳಸಿದಂತೆ. ಈಗ ನೀವೇ ಲೆಕ್ಕ ಹಾಕಿಕೊಳ್ಳಿರಿ ನಮ್ಮ ಬುದ್ಧಿಶಕ್ತಿಯ ಮಟ್ಟವನ್ನು. ಹೇಗೆ ಏರೋಪ್ಲೇನಿನ ಉದ್ದೇಶವು ಉನ್ನತವಾಗಿ ಏರಿ ಹಾರಿ ದೊಡ್ಡ ಕಾರ್ಯಗಳನ್ನು ಸಾಧಿಸಬಲ್ಲದೋ, ಅದೇ ರೀತಿಯಲ್ಲಿ ಈ 84 ಲಕ್ಷಗಳ ಜೀವರಾಶಿಗಳ ಬಗೆಗಳಲ್ಲಿ ಈ ಮನುಷ್ಯನ ದೇಹವು ಅತಿ ಉನ್ನತವಾಗಿ ಏರಿ ದೊಡ್ಡ ಕಾರ್ಯಗಳನ್ನು ಸಾಧಿಸಬಲ್ಲದು. ಇದು ಮನುಷ್ಯ ಜನ್ಮದ ವೈಶಿಷ್ಟ್ಯತೆ. ಇದು ವರ, ಆತ್ಮದ ವರ, ಭಗವಂತನೊಡನೆ ಪುನಃ ಸೇರಲು ವರ. ಇದನ್ನು ನಾವು ದುರುಪಯೋಗಿಸಿಕೊಳ್ಳಬಾರದು. ನಾವು ದೇಹವಲ್ಲ, ಆತ್ಮ, ಈ ಮನುಷ್ಯನ ಶರೀರ ಎಂಬ ವಾಹನದಲ್ಲಿ ನಾವಿಗೆ ಚಲಿಸುತ್ತಾ ಇದ್ದೇವೆ. ಬೇರೆ ವಾಹನಗಳಲ್ಲಿ ಕುಳಿತಿರುವವರು ಆ ಕೃಷ್ಣನ ಬಗ್ಗೆ ಕೇಳಲು ಸಾಧ್ಯವಿಲ್ಲ. ಈ ಅತ್ಯಮೂಲ್ಯವಾದ ಮನುಷ್ಯ ದೇಹಕ್ಕೆ ಮಾತ್ರ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಾಧ್ಯ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ದೇಹದಲ್ಲಿರುವ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಈಗ ಬುದ್ಧಿವಂತನು ಯೋಚಿಸುತ್ತಾನೆ, ಸರಿ, ನಾನು ಈ ದೇಹಗಳನ್ನು ಬದಲಾಯಿಸುತ್ತಿದ್ದೇನೆ. ಮಗುವಾಗಿ ಬಾಲಕನಾದೆ, ಬಾಲ್ಯದಿಂದ ಯೌವನಕ್ಕೆ ಬಂದೆ. ನನ್ನ ಮಗುವಿನ ಶರೀರವಿಲ್ಲ ಈಗ, ಆದರೆ ನಾನಿದ್ದೇನೆ. ನನಗೆ ಚೆನ್ನಾಗಿ ಜ್ಞಾಪಕ ಉಂಟು, ಯೌವನದಿಂದ ಗೃಹಸ್ಥ ದೇಹಕ್ಕೆ ಬಂದೆ, ನಂತರ ವಯಸ್ಸಾದ ದೇಹವನ್ನು ಪಡೆದೆ. ಈಗ ಸಾಯುವುದು ಖಂಡಿತ. ಈಗ ಸತ್ತ ನಂತರ ನನಗೆ ಯಾವ ದೇಹ ಸಿಗಬೇಕು, ನನಗೆ ಯಾವ ದೇಹ ಸಿಗುವುದು ಎಂದು ಬುದ್ಧಿವಂತನು ಯೋಚಿಸುತ್ತಾನೆ. ಈ ರೀತಿಯಲ್ಲಿ ಮಾರ್ಪಾಡುವ ದೇಹವೇ ನನಗೆ ಬೇಡ, ಶಾಶ್ವತವಾದ ದೇಹವು ನನಗೆ ಬೇಕು ಎಂದು ಯೋಚಿಸುವವನು ಇನ್ನೂ ಬುದ್ಧಿಶಾಲಿ. ಮನುಷ್ಯ ದೇಹವನ್ನು ಪಡೆದವನು, ಮನುಷ್ಯ ಜನ್ಮವನ್ನು ಪಡೆದವನು ಆಧ್ಯಾತ್ಮಿಕ ಬಾಳನ್ನೇ ತನ್ನ ಗುರಿಯಾಗಿ ಇಟ್ಟುಕೊಳ್ಳಬೇಕು. ತಾತ್ಕಾಲಿಕ ಭೌತಿಕ ವರಗಳಿಗೋಸ್ಕರ ಬದುಕಬಾರದು. ಆಸ್ತಿ, ಅಂತಸ್ತು, ಮನೆ, ಮಕ್ಕಳು, ಕುಟುಂಬ ಇವೆಲ್ಲವೂ ತಾತ್ಕಾಲಿಕ, ಟೆಂಪರವರಿ. ಅವುಗಳನ್ನು ಖಂಡಿತವಾಗಿಯೂ ಅಲಕ್ಷಿಸಬಾರದು. ಎಲ್ಲವನ್ನು ಬಿಟ್ಟು ಬಿಡಬೇಕೆಂದು ಹೇಳುತ್ತಿಲ್ಲ, ಆದರೆ ನಾವು ಅವುಗಳಿಗೋಸ್ಕರವೇ ಜೀವಿಸುತ್ತಿದ್ದೇವೆ. ಇದೇ ನಾವು ಮಾಡುತ್ತಿರುವ ದೊಡ್ಡ ತಪ್ಪು. ಪ್ರಧಾನ ಉದ್ದೇಶ ಹಾಗೂ ದ್ವಿತೀಯ ಉದ್ದೇಶ ಎಂದು ಎರಡು ಬಗೆಗಳುಂಟು. ಈ ಮನುಷ್ಯ ಜನ್ಮದ ಉದ್ದೇಶವು ಆಧ್ಯಾತ್ಮಿಕ ಜ್ಞಾನ. ಇದು ಪ್ರಧಾನ ಉದ್ದೇಶ, ಪ್ರೈಮರಿ ಗೋಲ್. ಇತರ ಎಲ್ಲ ವಸ್ತುಗಳು ದ್ವಿತೀಯೋದ್ದೇಶ, ಸೆಕೆಂಡರಿ ಗೋಲ್ಸ್. ಆಚಾರ್ಯರು ಈ ಪ್ರಧಾನವಾದ ಆಧ್ಯಾತ್ಮಿಕ ಬಾಳಿಗೋಸ್ಕರ ಎಷ್ಟೊಂದು ಆಸ್ತಿ ಅಂತಸ್ತುಗಳನ್ನು ತ್ಯಜಿಸಿದರು, ಸನ್ಯಾಸಿಗಳಾದರು, ಎಲ್ಲವನ್ನು ಬಿಟ್ಟು ವಾಸಿಸುತ್ತಿದ್ದರು. ಒಂದು ಬಾರಿ ಒಬ್ಬ ಶಿವನ ಭಕ್ತನು ತುಂಬಾ ಕಷ್ಟದಲ್ಲಿದ್ದನು, ಬಡವನಾಗಿದ್ದನು, ಬ್ರಾಹ್ಮಣನು. ಅವನು ಒಂದು ಬಾರಿ ಶಿವನ ಬಳಿ ವರವನ್ನು ಕೇಳಲು ಶಿವನನ್ನು ಪೂಜಿಸುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಶಿವನ ಬಳಿ ಹೀಗೆ ಬ್ರಾಹ್ಮಣನು ಕೇಳಿದನು, ನನಗೆ ಒಳ್ಳೆಯದನ್ನು ಉಂಟು ಮಾಡು ಶಿವನೇ ಎಂದು ಪ್ರಾರ್ಥಿಸಿದನು. ಆಗ ಶಿವನು ಹೇಳುತ್ತಾನೆ, ಭಕ್ತನೇ, ಹಾಗಾದರೆ ನೀನು ಯಮುನಾ ನದಿಯ ತೀರದಲ್ಲಿರುವ ಸನಾತನ ಗೋಸ್ವಾಮಿಯ ಬಳಿ ಹೋಗು, ನಿನಗೆ ಎಲ್ಲ ಮಂಗಳಕರವೂ ಉಂಟಾಗುತ್ತದೆ. ಈ ಸನಾತನ ಗೋಸ್ವಾಮಿಯವರು ಒಬ್ಬರು ಮಹಾಕೃಷ್ಣ ಭಕ್ತರು, ಆಚಾರ್ಯರು. ಆ ಬಡವನು ಈ ಕೃಷ್ಣನ ಪರಿಶುದ್ಧ ಭಕ್ತನಾದ ಸನಾತನ ಗೋಸ್ವಾಮಿಯ ಬಳಿ ಬರುತ್ತಾನೆ. ಅವನು ಸನಾತನ ಗೋಸ್ವಾಮಿಗೆ ಹೇಳುತ್ತಾನೆ, ನನ್ನ ಕಷ್ಟಗಳನ್ನು ಸಂಪೂರ್ಣಗೊಳಿಸಿಕೊಳ್ಳಲು ದೇವನು ಶಿವನು ನಿಮ್ಮ ಬಳಿ ಬರಲು ಹೇಳಿದನು ಗುರುಗಳೇ. ಸನಾತನ ಗೋಸ್ವಾಮಿಯವರ ಬಳಿಯಲ್ಲಿ ಒಂದು ಚಿಂತಾಮಣಿ ಕಲ್ಲು ಇರುತ್ತದೆ, ಟಚ್ ಸ್ಟೋನ್. ಈ ಚಿಂತಾಮಣಿ ಕಲ್ಲಿನ ಮಹಿಮೆ ಏನೆಂದರೆ, ಯಾವುದಾದರೂ ಒಂದು ಕಬ್ಬಿಣವನ್ನು ಆ ಕಲ್ಲಿನಿಂದ ಮುಟ್ಟಿದರೆ ಸಾಕು, ಚಿಂತಾಮಣಿ ಕಲ್ಲಿನಿಂದ ಮುಟ್ಟಿದರೆ ಸಾಕು, ಆ ಕಬ್ಬಿಣವು ತಕ್ಷಣವೇ ಚಿನ್ನವಾಗುತ್ತದೆ. ಬಂಗಾರವಾಗುತ್ತದೆ. ಈ ಒಂದು ಅದ್ಭುತವಾದ ಕಲ್ಲಿನಿಂದಲೇ ಆ ಕೃಷ್ಣ ಲೋಕದಲ್ಲಿರುವ ಮನೆಗಳನ್ನು ಕಟ್ಟಲ್ಪಡುತ್ತದೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರಭಿಫಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಈಗ ಇಂತಹ ಒಂದು ಅತ್ಯಮೂಲ್ಯವಾದ ಚಿಂತಾಮಣಿ ಕಲ್ಲು, ಟಚ್ ಸ್ಟೋನ್, ಸನಾತನ ಗೋಸ್ವಾಮಿಯವರ ಬಳಿ ಒಂದು ಕಸದ ಮೂಟೆಯಲ್ಲಿ ಇರುತ್ತದೆ. ಈಗ ಈ ಬ್ರಾಹ್ಮಣನು ಬಂದು ತನ್ನ ಕಷ್ಟಗಳನ್ನು ಹೇಳಿಕೊಂಡು ಶಿವನು ಕಳುಹಿಸಿದನು ಎಂದು ತಿಳಿದಾಗ ಆ ಕಸದ ಮೂಟೆಯಲ್ಲಿ ಹುಡುಕಿ ಆ ಚಿಂತಾಮಣಿಯ ಮಹಿಮೆಯನ್ನು ವಿವರಿಸಿ ಆ ಕಲ್ಲನ್ನು ಬಡಬ್ರಾಹ್ಮಣನಿಗೆ ಕೊಡುತ್ತಾರೆ ಸನಾತನ ಗೋಸ್ವಾಮಿಯರು. ತುಂಬಾ ಸಂತುಷ್ಟನಾಗುತ್ತಾನೆ ಬ್ರಾಹ್ಮಣನು, ಮುಟ್ಟಿದ್ದೆಲ್ಲವೋ ಇನ್ನು ಬಂಗಾರ ಎಂದು ಖುಷಿಯಾಗುತ್ತಾನೆ ಆ ಬಡವನು. ಸನಾತನ ಗೋಸ್ವಾಮಿಯವರಿಗೆ ನಮಸ್ಕರಿಸಿ ಜಾಗವನ್ನು ಬಿಟ್ಟನು. ನಂತರ ಅವನು ಯೋಚಿಸುತ್ತಾನೆ, ಶಿವನು ಹೇಳಿದನು ನನಗೆ ಒಂದು ಉತ್ತಮವಾದ ವರವನ್ನು ಸನಾತನ ಗೋಸ್ವಾಮಿಯವರು ಕೊಡುತ್ತಾರೆ ಎಂದು. ಆದರೆ ಈ ಚಿಂತಾಮಣಿಯು ಇರುವುದರಲ್ಲೆಲ್ಲ ಉತ್ತಮವಾದದ್ದೇ ಆದರೆ ಏಕೆ ಸನಾತನ ಗೋಸ್ವಾಮಿಯವರು ಈ ಚಿಂತಾಮಣಿ ಕಲ್ಲನ್ನು ಕಸದ ಮೂಟೆಯಲ್ಲಿ ಇಟ್ಟಿದ್ದಾರೆ? ಈ ರೀತಿಯಲ್ಲಿ ಯೋಚಿಸಿ ಪುನಃ ಸನಾತನ ಗೋಸ್ವಾಮಿಯವರ ಬಳಿ ಹೋಗುತ್ತಾನೆ ಬ್ರಾಹ್ಮಣನು. ಈಗ ಸನಾತನ ಗೋಸ್ವಾಮಿಯವರ ಬಳಿ ಕೇಳುತ್ತಾನೆ, ಸ್ವಾಮಿ, ಇದು ಅತಿ ಉತ್ತಮವಾದ ವರವಾದರೆ ಏಕೆ ನೀವು ಇದನ್ನು ಕಸದಲ್ಲಿ ಇಟ್ಟಿದ್ದೀರಾ? ಆಗ ಸನಾತನ ಗೋಸ್ವಾಮಿಯವರು ಹೇಳುತ್ತಾರೆ, ಏಕೆಂದರೆ ಅದು ಅತಿ ಉನ್ನತವಾದ ವಸ್ತುವಲ್ಲ, ವರವಲ್ಲ, ಉನ್ನತವಾದ ವಸ್ತು ಬೇರೆ ಉಂಟು. ನಾನು ನಿಜವಾಗಿಯೂ ಒಂದು ಉನ್ನತವಾದ ವಸ್ತುವನ್ನು ಕೊಟ್ಟರೆ ನೀನು ಅದನ್ನು ಸ್ವೀಕರಿಸಲು ಸಿದ್ಧವೇ? ಆಗ ಬ್ರಾಹ್ಮಣನು ಹೇಳುತ್ತಾನೆ, ನನ್ನನ್ನು ಶಿವನು ಅತಿ ಉತ್ತಮವಾದ ವರಕ್ಕಾಗಿ ನಿಮ್ಮ ಬಳಿಗೆ ಕಳುಹಿಸಿದನು. ಆದ್ದರಿಂದ ನೀವು ಏನನ್ನು ಕೊಡುತ್ತೀರೋ ಖಂಡಿತವಾಗಿಯೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಗುರುಗಳೇ. ಆಗ ಸನಾತನ ಗೋಸ್ವಾಮಿಯವರು ಆ ಚಿಂತಾಮಣಿ ಕಲ್ಲನ್ನು ಸಮೀಪದಲ್ಲಿರುವ ನದಿಯಲ್ಲಿ ಎಸೆದು ತಮ್ಮ ಬಳಿ ಬರಲು ಹೇಳುತ್ತಾರೆ ಬ್ರಾಹ್ಮಣನಿಗೆ. ಅವರ ಮಾತನ್ನು ಪಾಲಿಸಿ ನೀರಿನಲ್ಲಿ ಆ ಚಿಂತಾಮಣಿ ಕಲ್ಲನ್ನು ಎಸೆದು ಸನಾತನ ಗೋಸ್ವಾಮಿಯವರ ಬಳಿಗೆ ಬರುತ್ತಾನೆ. ಆಗ ಸನಾತನ ಗೋಸ್ವಾಮಿಯವರು ಆ ಬ್ರಾಹ್ಮಣನಿಗೆ ಹರೇ ಕೃಷ್ಣ ಮಂತ್ರೋಪದೇಶವನ್ನು ಮಾಡಿ ದೀಕ್ಷೆಯನ್ನು ಕೊಡುತ್ತಾರೆ. ಈ ರೀತಿಯಲ್ಲಿ ಶಿವನ ಕೃಪೆಯಿಂದ ಒಬ್ಬರು ಮಹಾವೈಷ್ಣವರು, ಪರಿಶುದ್ಧ ಭಕ್ತರು ಆದ ಸನಾತನ ಗೋಸ್ವಾಮಿಯವರ ಆಶ್ರಯವನ್ನು ಪಡೆದನು ಬ್ರಾಹ್ಮಣನು. ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ವೀಕರಿಸಿದವನಾದನು ಬ್ರಾಹ್ಮಣನು. ಈ ರೀತಿಯಲ್ಲಿ ನಾವು ಭಗವಂತನಿಗೆ ಶರಣಾದರೆ ಸಾಕು, ಜ್ಞಾನವನ್ನು ಸ್ವೀಕರಿಸಲು ಸಿದ್ಧರಾದರೆ ಸಾಕು, ಭಗವಂತನು ತನ್ನ ಅಪಾರ ಕರುಣೆಯಿಂದ ಎಲ್ಲವನ್ನು ನೀಡುತ್ತಾನೆ, ಇದರಲ್ಲಿ ಸಂದೇಹವೇ ಇಲ್ಲ. ಭಗವದ್ಗೀತೆಯನ್ನು ತಿಳಿಯಲು ಇಚ್ಛಿಸಿದರೆ ಸಾಕು, ಭಗವಂತನು ಎಲ್ಲವನ್ನು ನೀಡುತ್ತಾನೆ, ತಿಳಿಸುತ್ತಾನೆ. ಆತ್ಮದ ಗುಣಗಳನ್ನು, ಲಕ್ಷಣಗಳನ್ನು ಭಗವಂತನು, ಕೃಷ್ಣನು ಎಷ್ಟೊಂದು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಭಗವದ್ಗೀತೆಯಲ್ಲಿ. ನಾವು ಆ ಜ್ಞಾನವನ್ನು ಸ್ವೀಕರಿಸಬೇಕು, ಆಗಲೇ ನಮಗೆ ಎಲ್ಲಾ ಮಂಗಳಕರವೂ ಉಂಟಾಗುತ್ತದೆ. ಭಗವಂತನು ಆತ್ಮದ ಲಕ್ಷಣಗಳನ್ನು ತಿಳಿಸುತ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಆತ್ಮವು ದೇಹವನ್ನು ಬದಲಾಯಿಸುವನೆಂಬುದು ಎಲ್ಲರೂ ಒಪ್ಪಿರುವ ವಾಸ್ತವಾಂಶ. ಆಧುನಿಕ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ, ಆದರೆ ಹೃದಯದಿಂದ ಬರುವ ಚೈತನ್ಯದ ಮೂಲವನ್ನು ವಿವರಿಸಲಾರರು. ಇವರು ಸಹ ಮಗುವಿನಿಂದ ಬಾಲ್ಯಕ್ಕೆ, ಯೌವನಕ್ಕೆ, ಮತ್ತೆ ಯೌವನದಿಂದ ವೃದ್ಧಾಪ್ಯಕ್ಕೆ ದೇಹದಲ್ಲಿ ಒಂದೇ ಸಮನೆ ಆಗುವ ಬದಲಾವಣೆಗಳನ್ನು ಒಪ್ಪಬೇಕಾಗುತ್ತದೆ. ಮುಪ್ಪಿನಲ್ಲಿ ಬದಲಾವಣೆಯು ಮತ್ತೊಂದು ದೇಹಕ್ಕೆ ಆಗುತ್ತದೆ. ಇದನ್ನು ಭಗವಂತನು ವಿವರಿಸಿದ್ದಾನೆ, ನಾನು ಆಗಲೇ ನಿಮಗೆ ತಿಳಿಸಿದೆ. ಕೃಷ್ಣನು ಹೇಳುತ್ತಾನೆ, ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು, ಮತ್ತು ಗಾಳಿಯು ಒಣಗಿಸಲಾರದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪ್ಯೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಮೇ ಕ್ಲೋಧ್ಯೇ ಶೋಷ್ಯ ಏವಚ ನಿತ್ಯ ಸರ್ವಗತಃ ಸ್ಥಾನುರಚಲೋಯಂ ಸನಾತನಃ. ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲು ಸಾಧ್ಯವಿಲ್ಲ, ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಈ ರೀತಿಯಲ್ಲಿ ಭಗವಂತನು ಆತ್ಮದ ಲಕ್ಷಣಗಳನ್ನು ಅನೇಕ ಕಡೆಗಳಲ್ಲಿ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ನಾವು ಅವನಿಂದ ಜ್ಞಾನವನ್ನು ಪಡೆದು ನಾನು ಈ ದೇಹವಲ್ಲ, ನಾನು ಆತ್ಮನು, ಜೀವಾತ್ಮನು ಎಂದು ತಿಳಿದುಕೊಳ್ಳಬೇಕು. ಭಗವಂತನು ಪರಮಾತ್ಮನು ಎಂದು ತಿಳಿದುಕೊಳ್ಳಬೇಕು. ನಾನು ನನ್ನ ದೇಹದಲ್ಲಿ ವ್ಯಾಪಿಸಿದ್ದೇನೆ, ನೀವು ನಿಮ್ಮ ದೇಹದಲ್ಲಿ ವ್ಯಾಪಿಸಿದ್ದೀರಾ, ಮತ್ತೊಬ್ಬನು ಅವನೇ ದೇಹದಲ್ಲಿ ವ್ಯಾಪಿಸಿದ್ದಾನೆ, ಹರಡಿದ್ದಾನೆ. ಆದರೆ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಎಲ್ಲರಲ್ಲಿಯೂ ವ್ಯಾಪಿಸಿದ್ದಾನೆ ಕೃಷ್ಣನು. ನನ್ನನ್ನು ನಾನು ಚುಚ್ಚಿಕೊಂಡಾಗ ನನಗೆ ನೋವಾಗುತ್ತದೆ, ನಿಮಗೆ ಚುಚ್ಚಿದಾಗ ನಿಮಗೆ ನೋವಾಗುತ್ತದೆ. ನಿಮ್ಮ ದೇಹದ ನೋವು ಮತ್ತೊಬ್ಬರಿಗೆ ಗೊತ್ತಾಗುವುದಿಲ್ಲ, ಅದೇ ರೀತಿಯಲ್ಲಿ ನನ್ನ ದೇಹದ ನೋವುಗಳು ನಿಮಗೆ ಹಾಗೂ ಬೇರೆಯವರಿಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ನಾನು ನನ್ನ ದೇಹದಲ್ಲಿ ಮಾತ್ರ ವ್ಯಾಪಿಸಿದ್ದೇನೆ, ನೀವು ನಿಮ್ಮ ದೇಹದಲ್ಲಿ ಮಾತ್ರ ವ್ಯಾಪಿಸಿದ್ದೀರಾ. ಆದರೆ ನಿಮ್ಮ ನೋವುಗಳನ್ನು, ನನ್ನ ನೋವುಗಳನ್ನು ಭಗವಂತನು ಅರಿಯಬಲ್ಲ, ಏಕೆಂದರೆ ಅವನು ಎಲ್ಲೆಡೆ ಹರಡಿದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಇದೇ ನಮಗೂ ಹಾಗೂ ಕೃಷ್ಣನಿಗೂ ವ್ಯತ್ಯಾಸ. ಆದ್ದರಿಂದಲೇ ನಾವು ಏನೇ ಮಾಡಿದರೂ, ಏನೇ ಯೋಚಿಸಿದರೂ ಆ ಭಗವಂತನ ಕಣ್ಣನ್ನು ಮುಚ್ಚಲು ಸಾಧ್ಯವೇ ಇಲ್ಲ. ನನ್ನ ಶಕ್ತಿ ಒಂದು ದೇಹದಲ್ಲಿ ವ್ಯಾಪಿಸುವ ಶಕ್ತಿ, ಆದರೆ ಭಗವಂತನ ಶಕ್ತಿ ಇಡೀ ಸೃಷ್ಟಿಯನ್ನೇ ವ್ಯಾಪಿಸುವ ಶಕ್ತಿ. ಈ ರೀತಿಯಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು, ಭಗವಂತನ ಕೃಪೆಯನ್ನು ಹಂಚುತ್ತಿರುವ ಆಚಾರ್ಯರ ಮಾತುಗಳನ್ನು ಕೇಳಿ ತಿಳಿದುಕೊಳ್ಳಬೇಕು. ಆಗಲೇ ನಮಗೆ ನಾವು ಈ ದೇಹವಲ್ಲ ಎಂದು ತಿಳಿಯುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ, ಮನುಷ್ಯ ಜೀವನದ ಉದ್ದೇಶವನ್ನು ಪೂರೈಸಿಕೊಳ್ಳುವಂತಾಗುತ್ತದೆ. ಹರೇ ಕೃಷ್ಣ.